प्रपन्न पारिजाताय स्तोत्र वेत्रेकपाणे ज्ञानमुद्राय कृष्णाय गीतामृत दुहे नमः। ಗೀತೆಯ ಈ ನಾಲ್ಕನೇ ಅಧ್ಯಾಯವನ್ನು ಭಗವಂತ ಕೃಷ್ಣನ ಮ್ಯಾನಿಫೆಸ್ಟೋ ಎನ್ನಬಹುದು. ತಾನು ಮನುಷ್ಯರ ಮಧ್ಯೆ ಹುಟ್ಟಿ ಬರುತ್ತೇನೆ, ಏತಕ್ಕಾಗಿ ಹುಟ್ಟಿ ಬರಬೇಕಾಗಿದೆ ಎಂದು ಕಾರಣಗಳನ್ನು ಕೊಟ್ಟು ಕೃಷ್ಣ ಘೋಷಿಸಿದ್ದು ಈ ಅಧ್ಯಾಯ. ನಿಜಕ್ಕಾದರೆ ಭಗವಂತನೆಂದರೆ ಜ್ಞಾನಸ್ವರೂಪವೇ ಆದುದರಿಂದ ಅವನಿಗೆ ಯಾವ ಸಿದ್ಧತೆಯೂ ಬೇಕಿಲ್ಲ. ಅವನು ಸದಾ ಸಿದ್ಧ, ಸದಾ ಸನ್ನದ್ಧ. ಆದರೂ ಅವನಿಗೆ ಏನು ಹೇಳಬೇಕಾಗಿದೆಯೋ ಅದನ್ನು ಹೇಳಿ ಆದ ಮೇಲೆ ಅವನು ಹೇಳಿದ ಮಾತುಗಳಲ್ಲಿ ಒಂದು ಸಿದ್ಧತೆಯ ಅಂಶ, ಒಂದು ಸೋಪಾನ ಕ್ರಮ, ಒಂದು ವಿಚಾರ ಸರಣಿ ಕಂಡುಬಂದರೆ ಅಥವಾ ಅದನ್ನು ನಾವು ಕಂಡುಕೊಂಡರೆ ತಪ್ಪೇನೂ ಇಲ್ಲವಲ್ಲ. ಅದು ಕೇಳುಗನಾದ ಅರ್ಜುನನಿಗಾಗಿ ಕೃಷ್ಣ ತನ್ನ ಅರಿವನ್ನು ಒಗ್ಗಿಸಿದ ರೀತಿ ಮತ್ತು ಪ್ರೀತಿ. ಮೂರನೇ ಅಧ್ಯಾಯದಲ್ಲಿ ಕರ್ಮವು ಅನಿವಾರ್ಯ ಎಂದಿದ್ದ ಕೃಷ್ಣ ಕರ್ಮವು ಯಜ್ಞವಾಗುವ ಬಗೆಯನ್ನು ಹೇಳಿದ್ದ. ಅದನ್ನೇ ಲೋಕಸಂಗ್ರಹ ಎಂದು ಕರೆದಿದ್ದ. ಲೋಕಸಂಗ್ರಹ ಎಂಬ ಪದ ಕೃಷ್ಣನಿಗೆ ಬಹಳ ಪ್ರಿಯವಾದ ಪದ. ನಮ್ಮ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ವಿದ್ವಾಂಸರು ನಿಜಕ್ಕೂ ವಿಚಾರ ಮಾಡಬೇಕಾದ ಪರಿಕಲ್ಪನೆ ಇದು, ಲೋಕಸಂಗ್ರಹ ಎಂಬ ಪರಿಕಲ್ಪನೆ. ಜನಕಾದಿ ರಾಜರ್ಷಿಗಳು ಈ ಲೋಕಸಂಗ್ರಹದ ಕರ್ಮ ಮಾರ್ಗದಲ್ಲಿ ಮುನ್ನಡೆದಿದ್ದಾರೆ. ಮುನ್ನಡೆದು ಜೀವನದಲ್ಲಿ ಮನುಷ್ಯ ಪಡೆಯಬಹುದಾದ ಹಿರಿಯ ಸಿದ್ಧಿಯನ್ನು ಪಡೆದಿದ್ದಾರೆ ಎಂದು ಕರ್ಮ ಮಾರ್ಗದ ಪರಂಪರೆಯನ್ನು ಅರ್ಜುನನಿಗೆ ಉತ್ಸಾಹ ತುಂಬುವುದಕ್ಕಾಗಿ ಕೃಷ್ಣ ಬಾಯ್ತುಂಬ ಬಣ್ಣಿಸಿದ್ದ. ಈಗ ನಾಲ್ಕನೇ ಅಧ್ಯಾಯದ ಆರಂಭದಲ್ಲಿ ಕರ್ಮಯೋಗದ ಈ ರಹಸ್ಯವನ್ನು ಮೊತ್ತ ಮೊದಲ ಬಾರಿಗೆ ಲೋಕದಲ್ಲಿ ಬಿತ್ತರಿಸಿದವನು ತಾನೇ ಎನ್ನುತ್ತಿದ್ದಾನೆ. ಅಂದರೆ ತಾನೇ ಪರಂಪರೆಯ ಆದಿ ಮತ್ತು ಈ ಪರಂಪರೆಯನ್ನು ಮುಂದುವರಿಸುವ ಹೊಣೆ ಕೂಡ ತನ್ನದೆನ್ನುವ ಧ್ವನಿ ಇಲ್ಲಿ ಕೇಳುತ್ತಿದೆ. ಅರ್ಜುನ ಪಕ್ವನಾಗುತ್ತಿದ್ದಂತೆ, ಅರ್ಜುನನಲ್ಲಿ ಸೂಕ್ಷ್ಮತೆ ಬೆಳೆಯುತ್ತಿದ್ದಂತೆ ತನ್ನ ರಹಸ್ಯವನ್ನು ಅವನ ಮುಂದೆ ಬಿಚ್ಚಿಡುತ್ತಿದ್ದಾನೆ ಕೃಷ್ಣ. ಮೂರನೆಯ ಅಧ್ಯಾಯದಲ್ಲಿಯೇ ಈ ರಹಸ್ಯದ ಸುಳಿವನ್ನು ಕೃಷ್ಣ ಕೊಟ್ಟಿದ್ದ. ತನಗೆ ಈ ಲೋಕದಿಂದ ಆಗಬೇಕಾದದ್ದು ಏನೇನೂ ಇಲ್ಲ, ಆದರೂ ತಾನು ಕರ್ಮದಲ್ಲಿ ತೊಡಗಿದ್ದೇನೆ, ಅದು ಈ ಲೋಕಕ್ಕಾಗಿ ಎಂದಿದ್ದ. ನಾನು ಅವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ತನಗೆ ಈ ಲೋಕದಿಂದ ಆಗಬೇಕಾದದು ಏನೂ ಇಲ್ಲ ಎನ್ನುವ ಮನಸ್ಥಿತಿಯಲ್ಲೇ ಲೋಕಕ್ಕೆ ನಿಜವಾಗಿ ಬೇಕಾದುದನ್ನು ಕೊಡಲು ಸಾಧ್ಯವೋ? ಲೋಕದಿಂದ ಏನಾದರೂ ಪಡೆಯಬೇಕು ಎಂಬ ಹಂಬಲವೇ ನಿಜವಾಗಿ ಲೋಕದ ಬಂಧನದಲ್ಲಿ ಬೀಳುವ ಸಂಗತಿಯೋ? ಹಾಗಾದರೆ ಈ ಲೋಕದಲ್ಲಿ ನಿಜವಾದ ಶ್ರೇಯಸ್ಸನ್ನು ಸಾಧಿಸಲು ಈ ಲೋಕದವನಾಗಿಯೇ ಇರಬಾರದೋ? ಅಂದರೆ ನಿಜವಾದುದು ಲೋಕಕ್ಕೆ ಅತೀತವಾದುದು, ಹಾಗೂ ಅತೀತವಾದುದು ಲೋಕದಿಂದ ಅನ್ಯವಾದುದು ಈ ಲೋಕದಲ್ಲಿಯೇ ಇದೆಯೋ? ಇದ್ದರೆ ಅದರ ಹುಡುಕಾಟಕ್ಕಾಗಿಯೇ ಈ ಲೋಕ ಜೀವನ ಏರ್ಪಟ್ಟಿದೆಯೋ? ಎಲ್ಲಕ್ಕಿಂತ ಹೆಚ್ಚಾಗಿ ಅದರ ರಹಸ್ಯವನ್ನು ಅದೇ ಬಿಟ್ಟುಕೊಡಬೇಕಾಗಿದೆಯೋ? ಅದು ಬಿಟ್ಟುಕೊಡಬೇಕಾದರೆ ಭಕ್ತಿ ಎಂಬ ಭಾವ ಸಂಬಂಧ ಮಾತ್ರ ಮುಖ್ಯವೋ? ಇತ್ಯಾದಿ ಪ್ರಶ್ನ ತರಂಗಗಳು, ಉತ್ತರವನ್ನು ತನ್ನಲ್ಲಿಯೇ ಹೊತ್ತುಕೊಂಡ ಪ್ರಶ್ನ ತರಂಗಗಳು ಈ ನಾಲ್ಕನೆಯ ಅಧ್ಯಾಯದ ತುಂಬಾ ತುಂಬಿಕೊಂಡಿವೆ. ಕೃಷ್ಣನ ಮೊಟ್ಟಮೊದಲ ಮಾತು ಇದು: ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಹು ಇಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ಮಾನವ ಜೀವಿಯ ನಾಗರಿಕತೆಗೆ ಒಂದು ಬಹಿರಂಗದ ಇತಿಹಾಸ ಇರುವಂತೆ ಒಂದು ಆಂತರಿಕ ಇತಿಹಾಸ ಕೂಡ ಇದೆ. ಈ ಭೂಮಿ ಸೂರ್ಯನಿಂದಲೇ ಬಂತು ಎನ್ನುವುದು ವಿಜ್ಞಾನದ ಮಾತಾದರೆ, ಭೂಮಿಯ ಮೇಲೆ ಕಾಣಿಸಿಕೊಂಡ ಮಾನವನ ಧೀಮಂತಿಕೆಗೆ ಸೌರತೇಜವೂ ಕಾರಣವಾಗಿದೆ ಎಂಬ ಸಂಸ್ಕೃತಿಯ ಮಾತು ಯುಕ್ತಿ ಯುಕ್ತವೇ ಆಗಿದೆ. ಇದು ಆಂತರಿಕ ಇತಿಹಾಸ. ಇಲ್ಲಿ ಕೃಷ್ಣನಾದರೂ ಕರ್ಮಯೋಗದ ರಹಸ್ಯವನ್ನು ತಾನು ಮೊತ್ತ ಮೊದಲ ಬಾರಿಗೆ ಸೂರ್ಯನಿಗೆ ಹೇಳಿದೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಎಂದ. ಹೇಳದೆ ತಾನಾಗಿ ಕಂಡುಕೊಳ್ಳುವುದಕ್ಕೆ ಸೂರ್ಯನಿಗೂ ಸಾಧ್ಯವಿದ್ದಿಲ್ಲ. ಅಂದರೆ ಸೂರ್ಯ ತೇಜದ ಆಚೆ ಮತ್ತೊಂದು ತೇಜವಿದೆ, ಅದರಿಂದಲೇ ಸೂರ್ಯ ತೇಜವು ಬೆಳಗುತ್ತಿರುವುದು ಎಂದಂತಾಯಿತು. ಈ ಮಾತು ಗೀತೆಯಲ್ಲಿ ಮುಂದೆ ಬರುತ್ತದೆ. ಸೂರ್ಯನ ಉಲ್ಲೇಖ 3ನೇ ಅಧ್ಯಾಯದಲ್ಲೂ ಬಂದಿತ್ತು. ಯಜ್ಞಚಕ್ರದ ಬಣ್ಣನೆಯಲ್ಲಿ ಪರ್ಜನ್ಯಾತ್ ಅನ್ನ ಸಂಭವ, ಈ ಯಜ್ಞಾತ್ ಭವತಿ ಪರ್ಜನ್ಯ, ಮೋಡಗಳನ್ನು ಉಂಟು ಮಾಡಿ ಮಳೆ ಕರೆಯುವ ಪರ್ಜನ್ಯ ನಾಮಕ ಸೂರ್ಯ ಯಜ್ಞಚಕ್ರದ ಒಂದು ಮಹತ್ವದ ಕೊಂಡಿಯಾಗಿದ್ದಾನೆ. ಯಜ್ಞಚಕ್ರದಂತೆ ಜ್ಞಾನ ಪರಂಪರೆ ಕೂಡ, ಅದು ಮುಂದುವರಿಯಲೇಬೇಕು. ಸೂರ್ಯ ತಾನು ತಿಳಿದ ಕರ್ಮಯೋಗವನ್ನು ಮನುವಿಗೆ ಹೇಳಿದ, ಮನು ಇಕ್ಷ್ವಾಕುವಿಗೆ ಹೇಳಿದ, ಹೀಗೆ ಪರಂಪರೆ ಬೆಳೆಯಿತು. ಏವಂ ಪರಂಪರಾ ಪ್ರಾಪ್ತಂ, ಹೀಗೆ ಜ್ಞಾನದ ಪರಂಪರೆ ಬೆಳೆಯುವುದು ತನಗೆ ಇಷ್ಟ ಎಂದ ಕೃಷ್ಣ. ಆದರೂ ಕಾಲದ ಪ್ರಭಾವದಿಂದ ಈ ಪರಂಪರೆ ಕಳೆಗುಂದಿ ಅಥವಾ ತಪ್ಪು ಅರ್ಥಗಳಾಗಿ ಕೆಟ್ಟು ಹೋಗುತ್ತದೆ. ವೇದಗಳಲ್ಲಿ ಮೇಲ್ನೋಟಕ್ಕೆ ಕಾಣುವ ಅರ್ಥವನ್ನೇ ವೇದದ ನಿಜವಾದ ಅಂತರಾರ್ಥ ಎಂದು ಹೇಗೆ ತಪ್ಪಾಗಿ ತಿಳಿದಿದ್ದಾರೆ ಎಂಬ ಮಾತನ್ನು 2ನೇ ಅಧ್ಯಾಯದಲ್ಲಿಯೇ ಕೃಷ್ಣ ಹೇಳಿದ್ದ. ಇದು ತಪ್ಪು ಅರ್ಥ ಎಂದು ಗೊತ್ತಾಗುವುದೇ, ಹಾಗಾದರೆ ನಿಜವಾದ ಅರ್ಥ ಯಾವುದು ಎಂಬ ಜಿಜ್ಞಾಸೆಗೆ ದಾರಿ. ಇದು ತಪ್ಪು ಅರ್ಥ ಎಂದು ಹೇಳಬೇಕಾದರೂ ನಿಜವಾದ ಅರ್ಥ ಗೊತ್ತಿದ್ದವನೇ ಬರಬೇಕು. ಹಾಗೆ ತಾನು ಬಂದಿದ್ದೇನೆ ಎಂದ ಕೃಷ್ಣ. ಸ ಏವಾಯಂ ಮಯಾತೇದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂ ಹೇತದುತ್ತಮಂ. ಹಾಗೆ ಕಾಲದ ಪ್ರಭಾವದಿಂದ ಜನರ ಮನಸ್ಸಿನಿಂದ ಮರವೆಯಾಗಿ ಹೋದ, ಕಾಲದ ಪ್ರಭಾವ ಎಂದರೆ ಮರೆಯಬಾರದ್ದು ಮರೆಯುವುದೇ, ಮರೆತು ಹೋದ ಆ ಯೋಗದ ರಹಸ್ಯವನ್ನೇ ಈಗ ಮತ್ತೆ ನಾನು ನಿನಗೆ ಹೇಳಿದೆ. ಏಕೆ ನಿನಗೆ ಹೇಳಿದೆ? ಏಕೆಂದರೆ ನೀನು ನನ್ನ ಭಕ್ತ, ನೀನು ನನ್ನ ಗೆಳೆಯ. ನನ್ನಿಂದ ಜ್ಞಾನಕ್ಕೆ ಎಂದೂ ಪ್ರವೇ ಎನ್ನುವ ಕೇಡಿಲ್ಲದ ನನ್ನಿಂದ ಹೇಳಿಸಿಕೊಳ್ಳಬೇಕಾದರೆ ನನ್ನನ್ನು ಮರೆಯದ ಭಕ್ತಿ ಇರಬೇಕು. ಅದು ನಿನ್ನಲ್ಲಿ ಇದೆ ಎನ್ನುವ ಧ್ವನಿ ಇದೆ ಇಲ್ಲಿ. ಅರ್ಜುನನಿಗೆ ಆಶ್ಚರ್ಯವಾಗುತ್ತದೆ. ಎಲ್ಲಿಯ ಸೂರ್ಯ, ಎಲ್ಲಿಯ ಮನು, ಎಲ್ಲಿಯ ಇಕ್ಷ್ವಾಕುಗಳು, ಅವರು ಯಾವ ಕಾಲದವರು, ಎಷ್ಟು ಪುರಾತನ, ಮತ್ತೆ ಎಲ್ಲಿಯ ಆಧುನಿಕನಾದ ತನ್ನ ಕಣ್ಣ ಮುಂದೆ ನಿಂತು ಅದ್ಭುತವಾಗಿ ಮಾತನಾಡುತ್ತಿರುವ ಈ ಕೃಷ್ಣ? ಅರ್ಜುನ ಕೇಳಿದ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ನೀನು ಸೂರ್ಯನಿಗೆ ಇದನ್ನೆಲ್ಲ ಹೇಳಿದೆ ಎಂದರೆ ನಾನು ಹೇಗೆ ನಂಬಲಿ, ಹೇಗೆ ತಿಳಿದುಕೊಳ್ಳಲಿ? ಅದಕ್ಕೆ ಕೃಷ್ಣನ ಉತ್ತರವಿದು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತ. ನನಗೂ ನಿನಗೂ ಎಷ್ಟೆಷ್ಟೋ ಜನ್ಮಗಳು ಕಳೆದು ಹೋಗಿವೆ ಗೊತ್ತೇನು? ನನಗಾದರೂ ಅದೆಲ್ಲದರ ನೆನಪಿದೆ, ಸ್ಮೃತಿ ಇದೆ. ನಿನಗೆ ಯಾವುದೂ ತಿಳಿದಿಲ್ಲ, ಎಲ್ಲ ಮರೆತಿದೆ. ಇಷ್ಟೇ ನಮ್ಮ ಇಬ್ಬರ ಮಧ್ಯೆ ಇರುವ ಅಂತರ. ಕಾಲದ ಪ್ರಭಾವ ಎಂದರೆ ಇದು, ತನ್ನನ್ನೇ ತಾನು ಮರೆಯುವುದು, ತನ್ನಲ್ಲಿರುವ ಭಗವಂತನನ್ನೇ ಮರೆಯುವುದು. ಇನ್ನು ಪರಂಪರೆಯನ್ನು ಮರೆಯುವುದೇನು ದೊಡ್ಡದು? ಸ ಕಾಲೇನೇಹ ಮಹತ ಯೋಗೋ ನಷ್ಟ ಎಂದು ಹೇಳಿದುದಕ್ಕೆ ಅರ್ಜುನನಲ್ಲೇ ಒಂದು ದೃಷ್ಟಾಂತ ಸಿಕ್ಕಿತು. ಕೃಷ್ಣ ಹೇಳಿದರು, ಕೃಷ್ಣನೇ ಹೇಳಿದರು, ಅವನ ಮೊತ್ತ ಮೊದಲ ಮಾತಿಗೆ ನಂಬಲಾಗಲಿಲ್ಲ ಅರ್ಜುನನಿಗೆ. ಎಂದೂ ಮರೆಯದವನು ಮಾತ್ರ ಎಲ್ಲವನ್ನೂ ಮರೆಯುವ ನಮ್ಮಲ್ಲಿ ತನ್ನ ನೆನಪನ್ನು ಉದ್ದೀಪಿಸಬೇಕಷ್ಟೇ. ಎಷ್ಟು ಜನ್ಮಗಳು ಕಳೆದಿವೆ, ಆ ಎಲ್ಲ ಜನ್ಮಗಳಲ್ಲೂ ಜೊತೆಗಿರುವ ಈ ಇಡಬೇಡದ ಸಂಗಾತಿ, ನಾವು ಮರೆತರೂ ತಾನು ಮರೆಯದ, ನಾವು ಅವನನ್ನು ಮರೆತದ್ದನ್ನೇ ಮರೆತು ನಮ್ಮನ್ನು ಎಂದೂ ಮರೆಯದ ಕೈಬಿಡದ ಸಂಗಾತಿ, ಬೇರೆ ಏನೂ ಮಾಡಬೇಕಿಲ್ಲ. ನೆನಪು ಮಾಡಿಕೊಂಡರೆ ಸಾಕು, ನೆನಪಿಗೆ ಒದಗುವ ಸ್ಮೃತಿ ಮೂರ್ತಿ. ಹೀಗೆ ಒಮ್ಮೆ ತೊಡಗಿದ ಮೇಲೆ ಈಗ ಎಲ್ಲವನ್ನೂ ಹೇಳಿಬಿಟ್ಟೋಣ ಎನ್ನುವ ಮೂಡನಲ್ಲಿದ್ದಾನೆ ಭಗವಂತ. ಕೃಷ್ಣ ಮುಂದುವರೆದು ಹೇಳಿದ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ನಿಜಕ್ಕಾದರೆ ನನಗೆ ಹುಟ್ಟಿಲ್ಲ, ಸಾವಿಲ್ಲ, ಜನನ ಮರಣ ಚಕ್ರದ ಆಚೆಗೆ ನನ್ನ ಇರವು. ಆದುದರಿಂದಲೇ ಹುಟ್ಟಿ ಸಾಯುವ ಎಲ್ಲ ಜಂತುಗಳಿಗೆ, ಎಲ್ಲ ಜೀವಿಗಳಿಗೆ ನಾನು ಈಶ್ವರ ಅಂದರೆ ಒಡೆಯ. ಹೀಗಿದ್ದರೂ ನಾನು ಹುಟ್ಟಿ ಬರುವುದುಂಟು. ನನ್ನದೇ ಪ್ರಕೃತಿಯನ್ನು ನೆಲೆಯಾಗಿಸಿ ನನ್ನ ಅಧೀನದಲ್ಲಿರುವ ಮಾಯೆಯನ್ನು ನನಗಾಗಿ ದುಡಿಸಿಕೊಂಡು ನಾನು ಹುಟ್ಟಿ ಬರುವುದುಂಟು. ಅದೇಕೆ ಇಂಥ ಅವತಾರ ಕಾರ್ಯ? ತನ್ನ ನೆಲೆಯಿಂದ ಹಿಂಪಿದು ಬರುವ ತವಕ ಭಗವಂತನಿಗೆ. ಏಕೆಂದರೆ ಕೃಷ್ಣ ಹೇಳಿದ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದು ಕೃಷ್ಣನ ಮ್ಯಾನಿಫೆಸ್ಟೋ, ಉದ್ಘೋಷ. ನಾನು ನನ್ನ ವೈಕುಂಠದಲ್ಲಿ ಸುಮ್ಮನೆ ಕುಳಿತಿರಲಾರೆ. ಒಡೆಯ ಹೌದು, ಆದರೆ ಒಡೆಯ ಈಶ್ವರನೆಂದರೆ ತನ್ನ ಪಾಡಿಗೆ ತಾನು ಹಾಯಾಗಿ ಇರುವವನು ಎಂದು ಅರ್ಥವೂ ಅಲ್ಲ. ಎಲ್ಲದಕ್ಕೂ ಎಲ್ಲರಿಗೂ ಸ್ಪಂದಿಸಬಲ್ಲವನು ಈಶ್ವರ. ಸ್ಪಂದಿಸಬೇಕಾದಲ್ಲಿ ಅವನು ಸ್ಪಂದಿಸಿಯೇ ಸ್ಪಂದಿಸುತ್ತಾನೆ. ಧರ್ಮ ದೇವರು ಸ್ಪಂದಿಸುವ ನೆಲೆ. ಲೋಕದಲ್ಲಿ ಧರ್ಮ ಮಂಕಾಯಿತು, ಮಸುಕಾಯಿತು, ಕಳೆಗುಂದಿತು. ಜನಜೀವನದಲ್ಲಿ ಕಂಡುಬರುವ ಅದರ ದೈನಂದಿನ ತೇಜಸ್ಸು ಹಾನಿಯಾಯಿತು. ಆಗ ಮತ್ತೆ ವ್ಯಕ್ತಿಗಳ, ಸಮುದಾಯಗಳ, ಅವುಗಳ ಮೂಲಕ ಧರ್ಮದ ತೇಜೋ ವೃದ್ಧಿಗಾಗಿ ಭಗವಂತ ಇಳಿದು ಬರುತ್ತಾನೆ. ಇದು ಕೃಷ್ಣನ ಮಾತು. ಆ ಧರ್ಮದ ಗುರುತೇನು? ಪರಿತ್ರಾಣಾಯ ಸಾಧುನ, ಸಜ್ಜನ ರಕ್ಷಣೆಯ ಹೊಣೆ. ಸಜ್ಜನರು ರಕ್ಷಣೀಯರು, ಕಾಪಾಡಬೇಕಾದವರು. ಏಕೆಂದರೆ ಅವರು ಧರ್ಮವನ್ನು ಕಾಪಾಡುವವರು. ಅವರು ತಮ್ಮ ಸಜ್ಜನಿಕೆಯನ್ನು ಯಾವ ಕಾರಣಕ್ಕೂ ಬಿಟ್ಟಿಲ್ಲ. ಲೋಕ ಜೀವನದಲ್ಲಿ ನೋಡಿದರೆ ಸಜ್ಜನನಿಗೆ ಅವನ ಸಜ್ಜನಿಕೆಯನ್ನು ಬಿಡುವಂತೆ ಒಂದು ವಿಚಿತ್ರವಾದ ಒತ್ತಡ ಏರ್ಪಟ್ಟಿದೆ. ಸಜ್ಜನನಾಗುವಂತೆ ಅಲ್ಲ, ಸಜ್ಜನಿಕೆಯನ್ನು ನೆಚ್ಚಿಕೊಂಡರೆ ಬದುಕೇ ಭಾರವೆಂಬಂತೆ ಲೋಕದ ವರ್ತನೆಯಿದೆ. ಇಂಥ ಒತ್ತಡದ ಮಧ್ಯೆಯೂ ಈ ಒತ್ತಡವನ್ನು ಒಂದು ಪರೀಕ್ಷೆ ಎಂಬಂತೆ ತನ್ನ ಸರಳ ಸಜ್ಜನ ವ್ಯಕ್ತಿತ್ವದಲ್ಲಿ ಧರ್ಮವನ್ನು ಕಾಪಾಡಿಕೊಂಡು ಬಂದವರನ್ನು ಕಾಪಾಡುವುದೇ ಧರ್ಮವನ್ನು ಕಾಪಿಡುವ ಅರ್ಥ. ಪರಿತ್ರಾಣಾಯ ಸಾಧುನಾಂ, ಇದರ ಮತ್ತೊಂದು ಮುಖ ವಿನಾಶಾಯ ಚ ದುಷ್ಕೃತಾಂ. ಸಾಧುಗಳನ್ನು ಕಾಪಾಡುವುದೆಂದರೆ ಸಾಧುಗಳನ್ನು ಹಿಂಸಿಸುವ ದುಷ್ಟರ ನಿಗ್ರಹ. ಇದೆರಡೂ ಕೂಡ ಈಶ್ವರತ್ವದ ದ್ಯೋತಕ. ಭೂತಾನಾಂ ಈಶ್ವರ ಎಂದು ಕೃಷ್ಣ ಹೇಳಿದ ಮೇಲೆ ಈ ಎರಡು ಮಾತು, ಸಾಧು ಪರಿತ್ರಾಣ ಮತ್ತು ದುಷ್ಟ ನಿಗ್ರಹ, ಇವು ಸಮುಚಿತ. ಈ ಎರಡು ಮುಖದ ಕಾರ್ಯಕ್ಕೆ ಧರ್ಮ ಸಂಸ್ಥಾಪನೆ ಎಂಬ ಪರಿಭಾಷೆ. ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಮತ್ತೆ ಬರುತ್ತೇನೆ ಎಂದು ತನ್ನ ಕಾರ್ಯತಂತ್ರವನ್ನು ತೆರೆದಿಟ್ಟ ಕೃಷ್ಣ. ಅಂದರೆ ಧರ್ಮ ಕೆಡುವುದು, ಕೆಟ್ಟದ್ದನ್ನು ಮತ್ತೆ ಬಾಳಿಸುವುದು, ಈ ಎರಡು ಪ್ರಕ್ರಿಯೆಗಳು ಕೂಡ ನಿರಂತರ. ಇದು ಸೃಷ್ಟಿಯ ಚಲನೆಯ ಜಾಡು. ಕೆಡುಕು ಮನುಷ್ಯನಿಂದ, ಮತ್ತೆ ಮೇಲೆತ್ತುವ ಕೆಲಸ ಭಗವಂತನಿಂದ. ದೇವರೇ ಇಳಿದು ಬಾ ಎಂದು ಕರೆಯುವವರು ಸಜ್ಜನರು. ಏಕೆಂದರೆ ಕರೆಯಬೇಕಾದರೆ ದೇವರನ್ನು ಮರೆತಿರಬಾರದು. ದೇವರನ್ನು ಧರ್ಮವನ್ನು ಮರೆತು ಭಗವಂತ ಇಳಿದು ಬರುವಂತೆ ಮಾಡುವವರು ದುಷ್ಟರು, ದೋಷ ಮನುಷ್ಯರು, ಗುಣ ಭಗವಂತನು. ಮನುಷ್ಯರ ದೋಷವನ್ನು ಮನುಷ್ಯರಿಂದಲೇ ಸರಿಪಡಿಸಲು ಸಾಧ್ಯವಿಲ್ಲವೇ ಎಂದು ಕೇಳಿದರೆ ಇಲ್ಲ ಎಂದೇ ಹೇಳಬೇಕಾಗುತ್ತದೆ. ಏಕೆಂದರೆ ಪೂರ್ಣ ನಿರ್ದೋಷನಿಂದ ಮಾತ್ರ ದೋಷವನ್ನು ಸರಿಪಡಿಸುವುದು ಸಾಧ್ಯ. ಯಾವ ಮನುಷ್ಯನೂ ಪೂರ್ತಿ ನಿರ್ದೋಷನಲ್ಲ. ಆ ಅರ್ಥದಲ್ಲಿ ಯಾವ ಮನುಷ್ಯನೂ ಪೂರ್ಣ ಪ್ರಮಾಣದ ಸಾಧು ಅಲ್ಲ. ಆದರೂ ಭಗವಂತ ಇಳಿದು ಬರುತ್ತಾನೆ ಸಜ್ಜನರನ್ನು ಕಾಪಾಡಲು. ಆದುದರಿಂದಲೇ ದಾಸರು ಹಾಡಿದರು, ತಪ್ಪು ನೋಡದೆ ಬಂದೆಯ ನಿರ್ದೋಷನೇ. ಪರಿತ್ರಾಣಾಯ ಸಾಧುವನಾವಿಯೇ ಎಂಬ ಮಾತಿಗೆ ಇರುವ ಮತ್ತೆ ಒಂದು ಆಯಾಮವನ್ನು ಕೃಷ್ಣ ಸೂಚಿಸುತ್ತಾನೆ. ಭಗವಂತ ಇಳಿದು ಬಂದ ಸುಳಿವು ಸಜ್ಜನರಿಗೆ ಗೊತ್ತಾಗುತ್ತೆ. ಗೊತ್ತಾದರೆ ಏನು? ಇಲ್ಲಿದೆ ಕೃಷ್ಣನ ಮಾತು. ಜನ್ಮ ಕರ್ಮಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಭಗವಂತ ಇಳಿದು ಬರುತ್ತಾನೆ ಎಂದರೂ ಅದರ ಸುಳಿವು ಸಿಗುವುದು ಸುಲಭದ ಮಾತಲ್ಲ. ಏಕೆಂದರೆ ಮನುಷ್ಯರಂತೆಯೇ ಕಂಡು ಬರುವವನನ್ನು, ಮೇಲ್ನೋಟಕ್ಕೆ ನಮ್ಮ ನಿಮ್ಮಂತೆಯೇ ಇರುವವನನ್ನು ಅವತಾರ ಎಂದು ತಿಳಿಯುವುದು ಹೇಗೆ? ತಿಳಿದು ಮೂರ್ಖರಾಗಬಾರದು ಎಂಬ ಕಾಳಜಿ ಇಟ್ಟುಕೊಂಡೇ ಮೂರ್ಖರಾಗುತ್ತಿರುವವರು ನಾವು. ಸುಳಿವು ಸಿಕ್ಕಬೇಕಾದರೆ ಪಕ್ವರಾಗಿರಬೇಕು, ಒಳಗಣ್ಣು ಒಳನೋಟ ತೆರೆದಿರಬೇಕು, ಆಶ್ಚರ್ಯವನ್ನು ಅನುಭವಿಸಬಲ್ಲ ಆಂತರಿಕ ಸಾಮರ್ಥ್ಯವಾದ ಮುಗ್ಧತೆ ಇರಬೇಕು. ಸುಳಿವು ತಿಳಿದು ಬಿಟ್ಟರೆ ಸಾಕು, ಮತ್ತೆ ಅಂಥವರಿಗೆ ಜನ್ಮವಿಲ್ಲ ಎಂಬ ಕೃಷ್ಣ. ತಾನು ಹುಟ್ಟಿದ್ದು ಗೊತ್ತಾದವನಿಗೆ ಮತ್ತೆ ಹುಟ್ಟಿಲ್ಲ, ಎಂಥ ವಿಚಿತ್ರ! ಇದು ಅವತಾರ ರಹಸ್ಯ. ಮೇಲೆತ್ತುವುದಕ್ಕಾಗಿ ಕೆಳಗಿಳಿಯುವುದು ಎಂದರೆ ಇದು. ಆದುದರಿಂದಲೇ ಅವತಾರವನ್ನು ತಿಳಿಯುವುದು ಸುಲಭದ ಮಾತಲ್ಲ. ನಾಲ್ಕನೆಯ ಅಧ್ಯಾಯದಲ್ಲಿಯೇ ಇದೆ ಕೃಷ್ಣನ ಪ್ರಸಿದ್ಧವಾದ ಮತ್ತೆ ಒಂದು ಮಾತು. ಏ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ. ಯಾರು ನನ್ನನ್ನು ಹೇಗೆ ಪೂಜಿಸುತ್ತಾರೆ, ಹೇಗೆ ನೆನೆಯುತ್ತಾರೆ, ಹೇಗೆ ನನ್ನ ಬಳಿ ಬರುತ್ತಾರೆ, ಹಾಗೆಯೇ ನಾನವರಿಗೆ ಒಲಿಯುತ್ತೇನೆ. ಬಹಳ ಸರಳವಾದ ಅಷ್ಟೇ ಗಂಭೀರವಾದ ಕೃಷ್ಣನ ಮಾತು ಇದು. ನಾವು ಹೇಗೆ ಇದ್ದೇವೋ ಹಾಗೆ ನಮ್ಮ ಭಗವಂತ. ಅವನು ನಮಗೆ ಸಿಗುವಾಗ ನಮಗೆ ನಾವೇ ಮತ್ತೊಮ್ಮೆ ಸಿಕ್ಕಂತೆ. ನಮ್ಮ ಪ್ರಿಪರೇಷನ್ ಹೇಗೆ, ಹಾಗೆ ಅದಕ್ಕೆ ಅನುಗುಣವಾಗಿ ಅವನು ಮೈತಳೆಯುವುದು. ಆದುದರಿಂದ ನಮ್ಮ ಸಿದ್ಧತೆಯ ಬಗ್ಗೆ ವಿಶೇಷವಾದ ಸೂಕ್ಷ್ಮಜ್ಞತೆಯನ್ನು ಈ ಮಾತು ಬಯಸುತ್ತದೆ. ಲೋಕ ಜೀವನವನ್ನೇ ರೂಪಿಸಿದವನು ಭಗವಂತ, ಆದರೆ ಅವನು ಇದಾವುದೂ ಅಲ್ಲ. ಇಂಥವನನ್ನು ಹೇಗೆ ನೆನೆಯಬೇಕು? ನಮ್ಮ ನೆಲೆಯಲ್ಲದೆ ಬೇರೆ ರೀತಿ ನಾವು ನೆನೆಯಲಾಗರೆವು. ಅದು ನಮ್ಮ ಮಿತಿ. ನಮ್ಮ ಮಿತಿಗೆ ತನ್ನನ್ನು ಒಗ್ಗಿಸಿಕೊಂಡು ನಮಗೆ ಸಿಕ್ಕಿಯೂ ನಮ್ಮನ್ನು ಧನ್ಯರನ್ನಾಗಿ ಕೃತಾರ್ಥರನ್ನಾಗಿ ಮಾಡಿಯೂ ತನ್ನನ್ನು ಎಲ್ಲ ಮಿತಿಗೆ ಮೀರಿದವನೆಂದು ತಿಳಿಯಬೇಕೆನ್ನುವುದು ಕೃಷ್ಣನ ಆಶಯ ಎನಿಸುತ್ತದೆ. ಈ ಮಾತು ಕೇಳಿ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಪ್ರಕೃತಿ ಸಹಜವಾದ ಗುಣಕರ್ಮಗಳಿಗೆ ಅನುಗುಣವಾಗಿ ಬ್ರಾಹ್ಮಣಾದಿ ನಾಲ್ಕು ವರ್ಣಗಳು ನನ್ನಿಂದ ಸೃಷ್ಟಿಸಲ್ಪಟ್ಟಿವೆ. ಇವನ್ನೆಲ್ಲ ನಾನು ಮಾಡಿದ್ದು ಹೌದಾದರೂ ನಿಜದಲ್ಲಿ ನಾನು ಏನೂ ಮಾಡಿಲ್ಲ. ನನ್ನನ್ನು ಅಕರ್ತಾರನೆಂದು ತಿಳಿ, ಕರ್ತಾರನೆಂದಲ್ಲ. ಈ ಮಾತಿನ ಅರ್ಥವನ್ನು ತಿಳಿಯುವುದು ಹೇಗೆ? ಪ್ರಕೃತಿಯಲ್ಲಿ ಮೂಲಭೂತವಾಗಿ ಇದ್ದುದಕ್ಕೆ ಸತ್ತಾಪ್ರದನಾಗಿ ಆ ಅರ್ಥದಲ್ಲಿ ಕರ್ತಾರನಾದವನು ಭಗವಂತ. ಸ್ವಭಾವ ಯೋಗ್ಯತೆ ಪ್ರಕೃತಿಯ ಅನಂತ ಜೀವರಾಶಿಗಳದು. ಭಗವಂತ ಇವುಗಳ ಚಾಲಕ ಶಕ್ತಿ. ಆದುದರಿಂದಲೇ ಅವನು ನಿರ್ಲಿಪ್ತ ನಿರ್ದೋಷ. ಈ ಅರ್ಥದಲ್ಲಿ ಅಕರ್ತಾರ, ಅವನಿಗೆ ಕರ್ಮವಿಲ್ಲ. ಕರ್ಮ ಕರ್ಮಫಲ ಎರಡರ ಸಂಬಂಧವೂ ಇಲ್ಲ. ನೀನು ನನ್ನನ್ನು ಹೀಗೆ ತಿಳಿದರೆ ನಿನಗೂ ಹೀಗೆ ಆಗುತ್ತೆ ಎಂದ ಕೃಷ್ಣ. ಇತಿ ಮಾಂ ಯೋಭಿಜಾನಾತಿ ಕರ್ಮಭಿಹಿ ನ ಸ ಬದ್ಧತೆ. ಆದುದರಿಂದಲೇ ಭಗವಂತನನ್ನು ತಿಳಿಯುವುದೆಂದರೆ ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ತಿಳಿಯುವುದೇ ಆಗಿದೆ. ಕರ್ಮಣ್ಯಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ. ಇದು ನಿಜವಾದ ಚಾಲೆಂಜ್. ಈ ಲೋಕದಲ್ಲಿ, ಈ ಜೀವನದಲ್ಲಿ ಭಗವಂತನನ್ನು ತಿಳಿಯುವುದೆಂದರೆ ಇದಲ್ಲದ ಇನ್ನೊಂದನ್ನು ಇದರ ಮೂಲಕ ಅರಿಯುವ ಸಂಭವವಾಗಿದೆ. ಲೋಕವೆಂದರೆ ಕರ್ಮ, ದೇವರೆಂದರೆ ಅಕರ್ಮ. ಅಕರ್ಮವೆಂದರೂ ಅದು ಕರ್ಮವನ್ನು ಮಾಡಿಯೇ ಮಾಡುತ್ತೆ, ಮಾಡಿದರೂ ಅದು ಲೋಕದ ಕರ್ಮದಂತಲ್ಲ, ಅದು ಮತ್ತೆ ಒಂದು ರೀತಿಯ ಕರ್ಮ, ಅಥವಾ ಕರ್ಮವನ್ನು ಮಾಡುವ ಇನ್ನೊಂದು ಬಗೆ. ಆ ಇನ್ನೊಂದು ಬಗೆಯೇ ಭಗವಂತನ ಬಗೆ. ಆದುದರಿಂದ ಭಗವಂತನ ಕರ್ಮವೆಂದರೆ ಅದು ಯಜ್ಞವೇ. ನಮ್ಮ ಯಜ್ಞವೂ ನಮ್ಮ ಕರ್ಮವೇ, ಇಷ್ಟೇ ವ್ಯತ್ಯಾಸ. ಮೂರನೆಯ ಅಧ್ಯಾಯದಲ್ಲಿ ಹೇಳಿದ ಈ ಯಜ್ಞದ ರೂಪಕವನ್ನು ಇಲ್ಲೂ ಮತ್ತೆ ಕೃಷ್ಣ ಬೆಳೆಸುತ್ತಾನೆ.